ಅಸಾಧ್ಯ. ದ್ರೌಪದಿಯ ಎತ್ತರ ಅಂಥದ್ದು. ಕುಂತಿ ಬಾಯಿ ತುಂಬ ಹೊಗಳುತ್ತಾಳೆ, ನೀನು ಏನು ಹೇಳೋದು ಸಾಧ್ಯ ಇಲ್ಲ, ಅತ್ಯಂತ ಸಾಧ್ಯವೇ ನೀನು ಅಂತ ಕೊಂಡಾಡುತ್ತಾಳೆ. ನೀನು ವಿಶೇಷವಾಗಿ ಈ ನಕಲ ಸಹದೇವರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿಲ್ಲಂತ. ಇದು ಎಷ್ಟು ಆಶ್ಚರ್ಯ ನೋಡಿ, ನಕಲ ಸಹದೇವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಈ ಮಾತಿಗೆ ಹೊಸ ಅನೇಕ ಅರ್ಥ ಗೊತ್ತಾಗ್ತದೆ ನಮಗೆ. ಮೊದಲನೇ ಕುಂತಿಯ ಸ್ವಭಾವ, ನಕಲ ಸಹದೇವರು ಸ್ವಂತ ಮಕ್ಕಳಲ್ಲ, ಅವರು ಮಾದ್ರಿಯ ಮಕ್ಕಳು, ಮಾದ್ರಿ ಸವತಿಯವಳು. ಇವರಿಗೆ ಮಾತ್ರ ಸರಿಯಾಗಿ ನೋಡ್ಕೋಬೇಡ ಅಂತ ಹೇಳ್ಬೇಕು ನ್ಯಾಯವಾಗಿ, ಅಷ್ಟೇನೆ ಸ್ವಲ್ಪ ದೂರ ಮಾಡು ಅಂತ ಹೇಳಬೇಕು ಅಂತದ್ದು. ಇವರು ಸರಿಯಾಗಿ ನೋಡ್ಕೋಬೇಕು ಅಂತ ಹೇಳಿದ್ರು ಅಂತ ಕೇಳಿದರೆ ಎಷ್ಟು ಕಳಕಳಿ ಇದೆ. ಯಾಕೆ ತನ್ನ ತಂಗಿಯ ಮಕ್ಕಳನ್ನ, ಸವತಿಯ ಮಕ್ಕಳನ್ನ ಸಾಕಷ್ಟು ಜವಾಬ್ದಾರಿ ಹೊತ್ತಿದ್ದಾಳಲ್ಲ, ಹೆಚ್ಚು ಇವರು ಸರಿಯಾಗಿ ನೋಡ್ಕೋಬೇಕು ನೀನೀಗ ಹೇಳೋದ್ರೊಳಗೆ ಎಷ್ಟು ವಿಶಾಲ ಹೃದಯ. ಸ್ವಲ್ಪ ಸಂಕುಚಿತ ಮನೋಭಾವವೇ ಕುಂತಿಗಿಲ್ಲ ಅಂದರೆ ಎಷ್ಟು ಪೂಜ್ಯ ಸ್ಥಾನವನ್ನು ಕುಂತಿ ಗಳಿಸ್ತಾಳೆ. ಇವರು ಭೀಮಾದಿಗಳ ತಾಯಿ ಅನಿಸ್ಕೋಬೇಕಾದ್ರೆ ಸಾಮಾನ್ಯ ಸ್ತ್ರೀಗೆ ಸಾಧ್ಯ ಇಲ್ಲ. ಅದು ಕುಂತಿ ಪೂರ್ಣವಾದಂತಹ ನ್ಯಾಯವನ್ನು ಸಲ್ಲಿಸ್ತಾಳೆ. ಅದು ಇನ್ನೊಂದು ಅರ್ಥ, ನಕಲಸಹದೇವರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದರೆ ಯಾರು ದೊಡ್ಡವರು ಅಂತಾಯ್ತು ಅದರಲ್ಲಿ? ಈಗ ದ್ರೌಪದಿನ ದೊಡ್ಡವರು ಅಂತಾಗಿದೆ. ಆದ್ದರಿಂದ ಅವರಲ್ಲಿರ್ತಕ್ಕಂತಹ ಶಚಿ ಶ್ಯಾಮಲ ಉಷಾ ಅದೆಲ್ಲ ಬೇರೆ ಬೇರೆ ದೇವತೆಗಳ ಹೆಂಡಂದಿರೇ ಹೊರತು ಅವರು ನಿಜವಾಗಲೂ ಕೂಡ ವಾಯುಪತ್ನಿ ಅಂದರೆ ದ್ರೌಪದಿ ಮಾತ್ರ. ಭೀಮಪತ್ನಿ ಸಾಕ್ಷಾತ್ ದ್ರೌಪದಿ ಭೀಮಸೇನಿಗೆ ಅಷ್ಟೇ ಪತ್ನಿ ಹೊರತು ಉಳಿದವರು ಪತ್ನಿ ಅಲ್ಲ. ಸರಿಯಾಗಿ ನೋಡ್ಕೋಬೇಕು ಇವರನ್ನ. ಇವರು ನನ್ನ ಮಕ್ಕಳು ಅಂತ ಹೇಳಿಲ್ಲಂತೆ ಪಾಪ. ಅಂದರೆ ಸವತಿ ಮಕ್ಕಳು ಅಂತ ಪದ ಉಪಯೋಗಿಸೋಕೆ ಇಷ್ಟ ಇಲ್ಲ, ನನ್ನ ಮಕ್ಕಳು ಇವರು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಇನ್ನೇನು ಹೇಳೋ ಕಾರಣ ಇಲ್ಲ, ಎಲ್ಲ ನೀವು ತಿಳಿದವರು, ಹೋಗಿ ಬನ್ನಿ ಅಂತ ಕಳಿಸಿಕೊಟ್ಲಂತೆ. ವಿದುರರು ಹೇಳುತ್ತಾರೆ, ಪಾಂಡವರೇ ಜಯ ನಿಮಗೆ ಅತ್ಯಂತ ಖಚಿತ, ಏನು ಯೋಚನೆ ಮಾಡೋ ಕಾರಣ ಇಲ್ಲ. ಒಂದು ಕೆಟ್ಟ ಕಾಲ ಇದೆ, ಒಂದು ಆ ಕಾಲ ಮುಗಿಯುತ್ತೆ. ಯಥಾರ್ಥ ಕಾರ ನೀವು ಈ ದುಷ್ಟರ ನಾಶ ಮಾಡಿ ಪೂಜ್ಯರಾಗಿ ನೀವು ವಿಶ್ವವಿಖ್ಯಾತರಾಗ್ತೀರಿ ಅಂತ ಹೇಳಿ ಶುಭ ಸಂದೇಶವನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ. ಪಾಂಡವರೆಲ್ಲ ಹೊರಡ್ತಾ ಇದ್ದಾರೆ. ಆ ಸಮಯದಲ್ಲಿ ರಾಮದೇವರ ವನವಾಸಕ್ಕೆ ಹೊರಟಾಗ ಅಯೋಧ್ಯೆಗೆ ಅಯೋಧ್ಯೆಯೇ ಹೋದಂತೆ, ಇಲ್ಲಿ ಪಾಂಡವರ ವನವಾಸಕ್ಕೆ ಹೊರಟ್ರೆ ಹಸ್ತಿನಾಪುರಕ್ಕೆ ಹಸ್ತಿನಾಪುರವೇ ಹೊರಡುತ್ತಂತೆ. ಈ ಮಾತನ್ನು ಸ್ವತಃ ವೇದವ್ಯಾಸರೇ ಬರೀತಾರೆ. ಧೃತಾಷ್ಟ್ರದ ಮುಂದೆ ವಿದುರ ಹೇಳುತ್ತಾನೆ, ದೃಶ್ಯ ಹೇಗಿದೆ ಗೊತ್ತೇನು, ರಾಮಾಯಣ ನಡೆದಿದ್ದು ಮೊದಲು, ಆಮೇಲೆ ನಡೆದಿದ್ದು ಮಹಾಭಾರತ, ರಾಮಾವತಾರ ಆಮೇಲೆ ಕೃಷ್ಣಾವತಾರ. ರಾಮಾವತಾರದ ರೆಫರೆನ್ಸ್ ಬರುತ್ತೆ ಮಹಾಭಾರತದಲ್ಲಿ, ಇಂಪಾರ್ಟೆಂಟ್ ಇದು. ರಾಮಾಯಣದಲ್ಲಿ ಮಹಾಭಾರತ ರೆಫರೆನ್ಸ್ ಬರೋದಿಲ್ಲ, ಆಮೇಲೆ ಆಗಿದೆ ತಾನೇ ಇಲ್ಲಿ ರೆಫರೆನ್ಸ್ ಬರ್ತಾ ಇದೆ. ಅದು ಪಾಂಡವರ ವನವಾಸವನ್ನು ರಾಮದೇವರ ವನವಾಸಕ್ಕೆ ಹೋಲಿಸ್ತಾ ಹೇಳ್ತಾರೆ, ಫಲಿತಾಂಶನೂ ಹೇಳ್ತಾರೆ. ಊರಿಗೂರೇ ಹೊರಟುಬಿಡ್ತಂತೆ, ಎಲ್ಲ ಹೊರಡ್ತಾ ಇದ್ದಾರೆ. ಯಾರು ಅಯೋಧ್ಯೆಯಲ್ಲಿ ಜನಗಳು ಆಗಿಲ್ಲ, ಹಸ್ತಿನಾಪುರದ ಜನಗಳು ಈಗಿಲ್ಲ. ಇಂಥ ವಿಚಿತ್ರವಾದಂಥ ವಾತಾವರಣದಲ್ಲಿ ಪಾಂಡವರು ಹೊರಟು ನಿಂತರು. ಎಷ್ಟು ಹೇಳಿದ್ರು ಕೇಳಿದ್ರು ತಯಾರಿಲ್ಲ ಅವರು, ನಾವು ಬರಬೇಡಿ ಅಂತ ಅವ್ರು ಹೇಳಿದ್ರು. ರಾಮದೇವರು ಹೇಳಿದ್ರೆ ಅವರು ಕೇಳಲಿಲ್ಲ, ಭೀಮಾದೇವರು ಹೇಳಿದ್ರೆ ಇವರು ಕೇಳಲಿಲ್ಲ, ಎಲ್ಲ ಹಿಂಬಾಲಿಸಿ ಹೊರಟಿದ್ದೇನೆ. ಆ ರೀತಿ ಹೊರಟವರ ಸಾಲಿನಲ್ಲಿ ಒಂದು ಪ್ರತ್ಯೇಕ ವ್ಯವಸ್ಥೆಯಾಗಿ ಅಡಿಗೆ ಊಟದ ವ್ಯವಸ್ಥೆಗೂ ಕಳಿಸಿಕೊಟ್ರಂತೆ ರಾಜ ಮಹಾರಾಜರು ಅಂತ ಹೇಳಿದರೆ. ಅವ್ರಿಗೊಂದು ತಮ್ಮದೇ ಆದ ಮತ್ತೆ ಜೈಲಿಗೆ ಹಾಕ್ತಾರಲ್ಲ, ಅಲ್ಲಿ VIPಗಳಿಗೆಲ್ಲ ಬೇರೆ ಟ್ರೀಟ್ಮೆಂಟ್ ಉಂಟು, ಅದಕ್ಕೆಲ್ಲ ಕೂಡ ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಕೊಡಬೇಕಾದ ಕರ್ತವ್ಯ. ಆ ದೃಷ್ಟಿಯಿಂದ ತಪ್ಪಿತಸ್ಥರಿಗೆ ಅಷ್ಟು ಮಾಡಬೇಕಾದ್ರೆ ಪಾಂಡವರು ತಪ್ಪಿತಸ್ಥರೇ ಅಲ್ಲ ಈ ಮಧ್ಯೆ. ಆದ್ದರಿಂದ ಸಪರೇಟ್ ವ್ಯವಸ್ಥೆ ಎಲ್ಲ ಮಾಡಿ ಕಳಿಸಿದರಂತೆ. ಅಡಿಗೆಯವರು, ನೀರಿನವರು, ಅಡಿಗೆಯವರಲ್ಲಿ ಅಲ್ಲೂ ತಾರತಮ್ಯ, ಮತ್ತೆ ಅಡಿಗೆ ಮಾಡೋರು ಬೇರೆ, ಸೂಪರ್ವೈಸ್ ಮಾಡೋದು ಬೇರೆ. ಅದಕ್ಕೆ ಹೇಳ್ತಾರೆ ಸೂದಾಹ ಪೌರೋಗವಾಶ್ಚೈವ ಅಂತ ಕರೀತಾರೆ. ಸೂದರು ಅಂದರೆ ಕುಕ್ಸ್ ಅವರೆಲ್ಲ, ಪೌರೋಗವರು ಅಂದರೆ ಅವ್ರ ಮೇಲೆ ಹೆಡ್ಸ್ ಅವರೆಲ್ಲ, ಇನ್ಸ್ಪೆಕ್ಷನ್ ಮಾಡೋರು. ನೋಡಿ ಬೆಟಾಲಿಯನ್ನೇ ಹೊರಡುತ್ತಂತೆ. ಇದು ಲಕ್ಷಾಂತರ ಜನ ಹಿಂದೆ ಹೋಗ್ತಾ ಇದ್ದಾರೆ. ಎಲ್ಲರ ಸಮೇತ ಪಾಂಡವರು ಹೊರಟಾಗ ಕಳೆದ ಬಾರಿ ಹೇಳಿದೆ, ಅವ್ರು ಹೇಗೆ ಹೋಗ್ತಿದ್ದಾರೆ ಅಂತ ಕೇಳ್ತಾನೆ ಧೃತರಾಷ್ಟ್ರ. ಆಗ ವಿದರ ಹೇಳ್ತಾ ಹೋಗ್ತಾನೆ, ಕಣ್ಣಿಗೆ ಅಡ್ಡ ಕೈ ಹಿಡ್ಕೊಂಡ್ಬಿಟ್ಟು ಕೆಳಗೆ ನೋಡ್ತಾ ಧರ್ಮರಾಜ ಹೋದ. ಅದಕ್ಕೇನು ಕಾರಣ ಅಂದರೆ, ನಾನೀಗ ಕೋಪದ ದೃಷ್ಟಿಯಿಂದ ನೋಡಿದರೆ ದುರ್ಯೋಧನಾದಿಗಳ ಉರಿದು ಬೂದಿಯಾಗಿ ಬಿಡ್ತಾರೆ, ಅದಕ್ಕೆ ಹಾಗೆ ನೋಡೋದು ಬೇಡ ಅಂತ ಹೊರಟನಂತೆ. ಅಂಥ ಸಮಯದಲ್ಲೂ ಆತನಿಗೆ ಒಂದು ವಿಶೇಷವಾದಂಥ ನಿಯಂತ್ರಣ ಇದೆ. ನಾನು ಕೋಪದಿಂದ ನೋಡಿದರೆ ಅಂದರೆ ಸುಟ್ಟು ಬೂದಿ ಆಗ್ತಾರೆ ತಪಶಕ್ತಿಗೆ ಅಂತ ಹೇಳಿ ಆತ ನೋಡಬಾರ್ದು ತಲೆ ತಗ್ಗಿಸಿಬಿಟ್ನಂತೆ. ಇವರೇನು ತಿಳ್ಕೊಂಡ್ರು, ಸೋತ್ ತಲೆ ತಗ್ಗಿಸ್ತಾ ಅಂತ ಅಲ್ಲ, ಇವರು ಒಳ್ಳೇದಕ್ಕೆ ತಲೆ ತಗ್ಗಿಸಿದನಂತೆ. ಅಷ್ಟು ಹಿತೈಷಿ ಆತ. ಆಮೇಲೆ ಭೀಮಸೇನ ಎರಡೂ ಕೈಗಳನ್ನು ಎತ್ಕೊಂಡು ಹೊರಟಾಗ ಅದಕ್ಕೆ ಅರ್ಥವನ್ನು ವಿದರ ಹೇಳ್ತಾನೆ, ಬರೀ ಅಂತಿಂಥ ಅರ್ಥ ಅಲ್ಲ, ಇನ್ನೆಂಥ ದುಷ್ಟರನ್ನು ನಾಶ ಮಾಡಲಿಕ್ಕೆ ನನಗೆ ಯಾವ ಶಸ್ತ್ರಾಸ್ತ್ರನೂ ಬೇಕಿಲ್ಲ, ಬರೀ ನನ್ನ ಕೈಗಳು ಸಾಕು ಅಂತ ತೋರಿಸಿದ್ದೇನೆ. ಇದು ಸಹಜವಾದ ಬಲ ಅಂತ ಹೇಳಿದೆ, ಸಹಜವಾದ ಬಲ, ಬೇರೆ ಯಾವುದರಿಂದಲೂ ಭೀಮಸೇನಿಗೆ ಆಗಬೇಕಾದ್ದಿಲ್ಲ, ಅದು ನಿಜವಾದ ಸ್ವರೂಪದ ಶಕ್ತಿ. ಅದು ತೋರಿಸ್ತಾ ಹೊರಟನಂತೆ. ಅರ್ಜುನ ಕೈಲಿ ಮಣ್ಣು ಹಿಡ್ಕೊಂಡು ಓದು ಕೆರೆಚಾ ಹೋದನಂತೆ. ಅದಕ್ಕೆ ವಿದರ ಅರ್ಥ ಹೇಳುತ್ತಾನೆ, ಮುಂದೆ ಯುದ್ಧ ನಡೆದಾಗ ನಾನು ಎಷ್ಟು ಬಾಣಗಳನ್ನು ಬಿಡ್ತೇನೆ ಇವರ ಮೇಲೆ ಅಂತ ಕೇಳಿದರೆ, ಈ ಮಣ್ಣಿನ ಕಣ ಎಣಿಸಕ್ಕೆ ಯಾರಿಗೂ ಬರುತ್ತೆ? ಮಣ್ಣಿನ ಕಣ ಎಣಿಸಕ್ಕೆ ಯಾರಿಗೂ ಬರೋದಿಲ್ಲ. ನಾನು ಬಿಟ್ಟ ಬಾಣಗಳ ಸಂಖ್ಯೆ ಎಣಿಸಲಿಕ್ಕೆ ಆಗೋದಿಲ್ಲ, ಅಷ್ಟು ಅಸಂಖ್ಯ ಬಾಣಗಳನ್ನು ಸುರಿಸ್ತೇನೆ ಅಂತ ಹೇಳ್ಕೊಂಡು ಆತ ಹೊರಟನು. ನಕಲ ಸಹದೇವರು ನಾಚಿಕೆಯಿಂದ ಸುಮ್ಮನೆ ತಲೆ ಬಗ್ಗಿಸಿಬಿಟ್ಟಿದ್ರಂತೆ. ದ್ರೌಪದಿ ಮಾತ್ರ ತಲೆಗೂದಲು ಕಟ್ಟಿಕೊಳ್ಳದೆ ಹೊರಟಲು ಅಂತ ಹೇಳಿದ್ರು. ಅದು ಭಾರಿ ವಿಶೇಷ. ಇವರು ಮುಚ್ಚಿದ ಮುಡಿಯನ್ನ ಮತ್ತೆ ಕಟ್ಟಿಕೊಳ್ಳಿಲ್ಲ, ಹಾಗೆ ಹೋಗಿತ್ತು. ಯಾತಕ್ಕೆ? ನಾಡಿವರೆಲ್ಲರೂ ಕೂಡ ಮುಕ್ತಕೇಶ್ಯ ಭವಿಷ್ಯಂತಿ, ಇವರೆಲ್ಲ ಕೂದಲು ಬಿಚ್ಚಿಕೊಂಡವರಾಗೇ ಆಗ್ತಾರೆ. ಇದು ದ್ರೌಪದಿಯ ಸಂದೇಶ. ಇದು ಒಂದು ಶಾಸ್ತ್ರದ ಇವತ್ತದು ಫ್ಯಾಷನ್ನು, ಕೂದಲು ಬಿಟ್ಕೊಂಡು ಓಡಾಡೋದು ಅಂದರೆ ಲೇಟೆಸ್ಟ್ ಫ್ಯಾಷನ್ ಇದ್ದಾಗ ಲೆಕ್ಕ. ಅದು ಎಲ್ಲ ಕತ್ತರಿಸ್ಕೋತಾರೆ, ಇಲ್ಲ ಹಾಗೆ ಬಿಡ್ತಾರೆ. ಎರಡು ಪದ್ಧತಿ, ಎರಡು ಅಮಂಗಳದ ಸಂಕೇತ ಅಂತ ದ್ರೌಪದಿ ಹೇಳ್ತಾ ಇದ್ದ. ಮಹಾಭಾರತದ ಕಥೆ ಕೇಳಿದ ಮೇಲೆ ಕಲಿಬೇಕಾದ ಪಾಠ ಇದು ಒಂದು. ಮತ್ತು ಧಾರವಾಡದಲ್ಲಿ ಸುಮಾರು ಆಡಿ ವರ್ಷದ ಸುಮಾರು 82-83 ಪ್ರವಚನ ಆಗಿತ್ತು. ಮಹಾಭಾರತ ಪ್ರವಚನ ಆಗಿತ್ತಾಗ ಆಗ ಒಬ್ಬ ಬಾಬು ಕಟ್ ಮಾಡಿಸ್ಕೊಂಡು ವ್ಯಕ್ತಿ ದಿವಸ ಬರ್ತಿದ್ದು ಪ್ರವಚನಕ್ಕೆ. ಬಾಬು ಕಟ್ ಮಾಡಿ ಬ್ರಾಹ್ಮಣರಾಕೆ, ಈ ಬ್ರಾಹ್ಮಣರ ಇಂತ ಅವಾಂತರ ಮಾಡೋದು ಇವರೇನೇ ಜಾಸ್ತಿ ಬರ್ತಾ ಇದ್ಲು. ಅವ್ರು ನೋಡಿ ಉಳಿದವ್ರು ಕಲಿತಾರೆ, ಪಾಪ ಮೊದಲು ತಪ್ಪು ಬ್ರಾಹ್ಮಣ ಮಾಡ್ತಾನೆ, ಉಳಿದವರು ಕಾಪಿ ಮಾಡ್ತಾರೆ ಅಷ್ಟೇ. ಅದಕ್ಕೆ ಎಲ್ಲದಲ್ಲೂ ಬ್ರಾಹ್ಮಣ ದೊಡ್ಡ ಗುರು ಇದ್ದಾಗ ಲೆಕ್ಕ. ಒಳ್ಳೇದಕ್ಕೂ ಗುರು, ಕೆಡಿಸ್ಲಕ್ಕೂ ಗುರುನೇ. ಅದು ಭಾರಿ ಭಾರಿ ಕೆಟ್ಟ ಪುಸ್ತಕ ಬರೆದವರಲ್ಲ ಬ್ರಾಹ್ಮಣರೇ. ತುಂಬಾ ಜನ ಗೊತ್ತಿಲ್ಲ, ದೇವರಿಲ್ಲ, ರಾಮಾಯಣ ದೊಡ್ಡದಲ್ಲ, ಮಹಾಭಾರತ ದೊಡ್ಡದಲ್ಲ ಅಂತ ಬರೆದವರ ಪೈಕಿ 90% ಜನ ಎಲ್ಲ ಬ್ರಾಹ್ಮಣರು. ಮೊದಲನೇದಾಗಿ ಇಂಡಿಯನ್ಸ್, ಎರಡನೇದಾಗಿ ಬ್ರಾಹ್ಮಣರು, ಕೆಲವರಂತೂ ಹೈ ಕ್ಲಾಸ್ ಮಾಧ್ವರು. ಈ ಮಾತು ಅರ್ಥ ಮಾಡಿಕೊಂಡ್ರೆ ದುಷ್ಟ ದುರ್ಯೋಧನ ಎಲ್ಲಿದ್ದ? ಅದೇ ವಂಶದಲ್ಲೇ ಇದ್ದಿದ್ದವನು. ಪಾಂಡವರಿಗೆ ಭಾರಿ ತೊಂದರೆ ಕೊಟ್ಟ ದುರ್ಯೋಧನ ಔಟ್ಸೈಡರ್ ಅಲ್ಲ, ಅವನು ವೆರಿ ಕ್ಲೋಸ್ ರಿಲೇಟಿವ್ ಅವನು. ಆದ್ರಿಂದ ಇವತ್ತು ಬ್ರಾಹ್ಮಣರಿಗೆ ಅಥವಾ ನಮ್ಮ ಹಿಂದೂಗಳಿಗೆ ನಿಜವಾದ ವಿರೋಧ ಬರೋದು ಯಾರಿಂದ ಅಂದ್ರೆ ನಮ್ಮ ಜನಗಳಿಂದಾನೆ. ದೊಡ್ಡ ದುರಂತ ಇದು ಸಹ ಬರ್ತಿದ್ಲು. ಈ ಪ್ರಸಂಗ ಬಂತು. ಇದು ಬಹಳ ಅಮಂಗಳದ ಲಕ್ಷಣ. ಇದು ಮಾಡಬಾರದು ಗತಪರ. ಅವ್ರ ನಮಗೇನು ಯೋಚನೆ ಇಲ್ಲ, ಹೇಳ್ಕೊಂಡು ಹೊರಟ ಮೇಲೆ ಕೇಳಿದ್ಲು. ಆ ಮುಗಿದ್ಮೇಲೆ ಬಂದು ತಪ್ಪ ಅಂದ್ರು. ಹೌದು ತಪ್ಪು ಅಂತ ಹೇಳಿದೆ. ಆಮೇಲೆ ಒಂದು ಮತ್ತೊಂದು 2 ಬಿಟ್ಟು ಧಾರವಾಡಕ್ಕೆ ಹೋಗುವ ಪ್ರಸಂಗ ಬಂದಿತ್ತು. ಮತ್ತೆ ಬಂದಿದ್ಲು. ಆಚಾರ್ಯ ನೋಡಿ, ಈಗ ಪೂರ್ತಿ ಪಾಪ ಕುಂದು ಮತ್ತೆ ಬೆಳೆಸಿಬಿಟ್ಟು ಸರಿಯಾಗಿ ಯುದ್ಧ ಹಾಕೊಂಡು ಬಂದಿದ್ಲು ಪಾಪ. ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದ್ರೆ, ಮಹಾಭಾರತ ಪರಿವರ್ತನೆ ಮಾಡ್ತದೆ. ಅದರಿಂದ ಎಷ್ಟೋ ಜನಕ್ಕೆ ಮಾಡಬೇಕು ಅಂತ ಮಾಡೋದಿಲ್ಲ, ಯಾರೋ ಮಾಡ್ತಾರೆ ತಾವು ಮಾಡೋದಷ್ಟೇ. ತಪ್ಪು ಅಂತ ಗೊತ್ತಾದ್ರೆ ಬಿಡಲ್ಲ, ತುಂಬಾ ಜನ ತಯಾರಿರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ ಅಷ್ಟೇನೆ. ಅದು ಗೊತ್ತಿದ್ರೆ ತಪ್ಪು ಮಾಡೋ ನಿಂತ. ಮಹಾಭಾರತ ರಾಮಾಯಣಗಳಿಂದ ಕೆಟ್ಟವರನ್ನ ಒಳ್ಳೇದು ಮಾಡೋ ಉದ್ದೇಶಕ್ಕೆ ಮಹಾಭಾರತ ರಾಮಾಯಣ ಬರೆದಿಲ್ಲ ಅಂತ ಹೇಳಿದ್ದಾರೆ. ಕೆಟ್ಟವರನ್ನ ಒಳ್ಳೆಯವನ್ನ ಮಾಡೋ ಉದ್ದೇಶಕ್ಕೆ ಬರೆದಿಲ್ಲ, ಒಳ್ಳೆಯವರು ಕೆಟ್ಟಿದ್ರೆ ಸರಿ ಮಾಡೋಕ್ಕೋಸ್ಕರ ಬರೆದಿದ್ದೇವೆ ಅಂತ ಹೇಳಿದ್ದಾರೆ. ಒಳ್ಳೆಯವರು ಯಾರಾದ್ರು ಕೆಟ್ಟಿದ್ರೆ ಅವ್ರು ಮತ್ತೆ ವಾಪಸ್ ಬರಲಿಕ್ಕಿದೆ ಹೊರತು ಬೇರೆಯವರಿಗೋಸ್ಕರ ಹೇಳಿದ್ದಲ್ಲ ಅಂತ. ಬದಲಾವಣೆ ಖಂಡಿತ ಸಾಧ್ಯ. ಅದು ಅಮಂಗಳದ ಲಕ್ಷಣ. ಕೂದಲು ಗಂಟು ಹಾಕ್ಕೊಳ್ಳದೆ ಇರಲೇಬಾರದು. ತೀರಾ ಯಾವುದೇ ಕಾರಣಕ್ಕೆ ಜಡೆ ಹಾಕಿಕೊಳ್ಳೋಷ್ಟು ಹೊತ್ತಿಲ್ಲದೆ ಹೋದರೆ ಕೂದಲು ಕೊನೆಯಾದರೂ ಕಟ್ಟಿಕೊಳ್ಳಿ ಅಂತ ಹೇಳೋದು ನಮ್ಮ ಶಾಸ್ತ್ರದ ಪದ್ಧತಿ. ದ್ರೌಪದಿ ಅವತ್ತು ಹೋಗ್ತಿರೋದ ಕಾರಣ ನೀವು ಬಿಚ್ಚಿದ ಮುಡಿ ಇದು ಒಂದು. ಇವರೆಲ್ಲ ನಾಶವಾಗೋರಿಗೆ ಮತ್ತೆ ಕಟ್ಟೋದಿಲ್ಲ, ಇವರೆಲ್ಲ ನಾಶವಾಗಬೇಕು. ಅದು ಕ್ಷಾತ್ರ ತೇಜಸ್ಸು ಅಂದ್ರೆ ಅದು. ಇವರೆಲ್ಲ ಮುಕ್ತಕೇಶ್ಯ ಭವಿಷ್ಯಂತಿ. ಯಾರು ನನ್ನ ಮುಡಿಗೆ ಕೈ ಹಾಕಿದರು ಅವರ ಹೆಂಡಂದರು ಯಾರು ಕೂಡ ನಾಡು ಹೀಗೇನೆ ಇರಬೇಕೆ ಹೊರತು ಅವರ ಗಂಡಂದ್ರು ಉಳಿಯೋದಿಲ್ಲ ಅಂತ ಸೂಚನೆ ಮಾಡಿ ಅಲ್ಲಿಂದ ಹೊರಟರಂತೆ. ಭೌಮ್ಯಾಚಾರ್ಯರು ಅಂತೂ ಅವರು ಪುರೋಹಿತರು. ಅವರು ಶ್ರಾದ್ದ ಮಂತ್ರ ಹೇಳ್ತಾ ಹೊರಟು ಬಿಟ್ರು ಪಾಪ. ಶ್ರಾದ್ದ ಮಂತ್ರ ಹೇಳ್ತಾನೆ ಹೊರಟರು. ಕೇಳಿದ್ರೆ ಹೇಳಿದ್ರಂತೆ, ಇನ್ನೇನು 13 ಯುದ್ಧ ನಡೆಯುತ್ತೆ, ಇವರೆಲ್ಲರೂ ಸತ್ತೋಗ್ತಾರೆ, ನಾನೇ ಪುರೋಹಿತ, ಶ್ರಾದ್ದ ಮಂತ್ರ ಇವತ್ತಿಂದನೇ ಅಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ತಾರೆ ಪಾಪ. ಫ್ಯೂನರಲ್ಲಿ ರೆಡಿ ಮಾಡ್ಕೊಂಡ್ರೆ ಹಾಗೋ ಹಾಕಿ. ಅತಿ ಸೀರಿಯಸ್ ಇದ್ದವರಿಗೂ ಅಷ್ಟು ಮಾಡಲಿಕ್ಕಿಲ್ಲ, ಇವ್ರು ಗ್ಯಾರಂಟಿ ಸಾಯ್ತಾರೆ. ಬದುಕಿರು ಬದುಕಬಹುದು ಬೇರೆಯವರು, ಇಂಥ ಪಾಪಗಳು ಏನು ಬದುಕ್ತಾರೆ, ಗ್ಯಾರಂಟಿ ಸಾಯ್ತಾರೆ ಅಂತ ಹೇಳಿ ಶ್ರಾದ್ದ ಮಂತ್ರ ಹೇಳ್ಕೊಂಡೇ ಹೊರಟು ಬಿಟ್ರಂತೆ. ಊರಿಗೂರೇ ಹೊರಡಿತು. ಅವತ್ತಿನ ದಿವಸ ಅವ್ರು ಗಂಗಾ ತೀರದವರೆಗೆ ಹೋಗಿ ಅಲ್ಲಿ ನೈಟ್ ಹಾಲ್ಟ್ ಮಾಡಿದರು. ರಾಮದೇವರು ಮೊದಲನೇ ದಿವಸ ಹಾಲ್ಟ್ ಮಾಡಿದ್ರು ತಮಸಾ ನದಿಯ ತೀರದೊಳಗೆ. ಅಯೋಧ್ಯೆಯಿಂದ ಹೊರಟ ರಾಮದೇವರು ತಮಸಾ ನದಿಯ ತೀರದಲ್ಲಿ ಅವತ್ತು ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ಈ ಗಂಗಾ ನದಿಯ ತೀರದಲ್ಲಿ ವಾಸ ಮಾಡಿದರಂತೆ. ವಿಶಾಲವಾದ ವಟವೃಕ್ಷ, ಆಲದ ಮರ, ಅದಕ್ಕೆಲ್ಲ ಇಳ್ಕೊಂಡ್ರಂತೆ. ಇಡೀ ಜನರೆಲ್ಲ ಇಳ್ಕೊಂಡಿದ್ದಾರೆ. ಅಲ್ಲಿ ಇಳ್ಕೊಳ್ಳೋದಕ್ಕೆ ಕಾರಣ ಮುಂದೆ ಹೋಗ್ಲಿಕ್ಕೆ ಬರ್ತಿತ್ತು ಅವರಿಗೆ. ಇಷ್ಟು ಜನ ಇಷ್ಟೊತ್ತಲ್ಲಿ ಯಾಕೆ ದಾಟಬೇಕು ಪಾಪ? ಅಷ್ಟು ಜನಗಳ ಮೇಲೆ ಕರುಣೆಯಿಂದ ಅವನಲ್ಲೇ ನಿಲ್ಲಿಸಿದ್ರಂತೆ. ಆತ ಆಹಾರ ಏನವರಿಗೆ? ಏನು ಆಹಾರ ಇಲ್ಲ ಅವತ್ತಿನ ದಿವಸ. ಆಗಷ್ಟೇ ಹೋಗಿದ್ದಾರೆ, ಬರೀ ನೀರಷ್ಟೇ ಕುಡಿದು ಮಲಗಿದ್ರೆ, ನೀರಷ್ಟೇ ಕುಡಿದು ಮಲಗ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದ ಮಾತು. ವನವಾಸಕ್ಕೆ ಹೋದವರು ನೀರಷ್ಟೇ ಕುಡಿತಾ ಇದ್ದಾರೆ. ಇದಕ್ಕೆ ಅರ್ಥ, ಮನೆಯಲ್ಲಿದ್ದರೂ ಕೂಡ ನಮಗೆ ಯಾವುದೋ ಕಾರಣಕ್ಕೆ ರಾತ್ರಿ ಫಲಾಹಾರ ಇತ್ಯಾದಿ ಮಾಡಿದರೆ ವನವಾಸ ಮಾಡಿದಷ್ಟು ಪುಣ್ಯ ಬರ್ತದೆ ಅಂತ ಅರ್ಥ. ಆದ್ದರಿಂದ ಎಷ್ಟೇ ಭೋಗಭಾಗ್ಯಗಳ ಮಧ್ಯೆ ಇಂಥ ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಪಾಲಿಗೆ ವನವಾಸ ಅಂದ್ರೆ ಇಷ್ಟೇ, ನಾವು ತಯಾರಿಲ್ಲ ಅಂದರೆ ಸರಿಯಲ್ಲ. ಅದು ನಮ್ಮ ಕರ್ತವ್ಯ. ಅದು ವಾನಪ್ರಸ್ಥನಾಗಲಿಕ್ಕಂತೂ ಸಾಧ್ಯ ಇಲ್ಲ. ಇವತ್ತು ಇಂಥ ಕೆಲಸ ಆದರೆ ಮಾಡಿ ಪುಣ್ಯ ಕಟ್ಟಿಕೊಳ್ಳೋದು ನಮ್ಮ ವಿಧಿವಿಧಾನ. ಗಂಗಾ ತೀರದಲ್ಲಿ ಅವರು ಉಳ್ಕೊಂಡಿದ್ದಾರೆ. ಅವ್ರಿಗೇನು ಯೋಚನೆ ಇಲ್ಲ. ನಾರಾಯಣ ಧ್ಯಾನ ಮಾಡ್ತಾ ಕೂತರಂತೆ. ಸ್ಮರ್ತವ್ಯ ಸತತಂ ವಿಷ್ಣು, ವಿಸ್ಮರ್ತವ್ಯೋ ನ ಜಾತುಚಿತ್, ಸರ್ವೇ ವಿಧಿ ನಿಷೇಧಾಸ್ಯು, ಏತಯೋರೇವ ಕಿಂಕರಾಹ. ಇಷ್ಟು ಮಾಡಿಕೊಂಡು ಅಲ್ಲಿಂದ ಮರುದಿವಸ ಬೆಳಗಾಯಿತು. ಹೊರಟು ನಿಂತರು. ಎಲ್ಲ ಶುರು ಮಾಡಿದರು. ನಾವೆಲ್ಲ ಬರ್ತೇವೆ ಅಂತ ಶುರು ಮಾಡಿದ್ರು ಕಥಾಪ್ರಕಾರ. ಬರಬೇಡಿ ಅಂತ ಅವರು, ಬಂದೇ ಬರ್ತೀವಿ ಅಂತ ಇವರು. ದುರ್ಯೋಧನ ಹೋಗಬೇಡಿ ಅಂತ ಅಲ್ಲಿ, ಹೋಗೇ ಹೋಗ್ತೀವಿ ಅಂತ ಅಲ್ಲಿ. ಇಂಥ ವಿಚಿತ್ರ ವಾತಾವರಣ. ದುರ್ಯೋಧನ ಹೇಳ್ತಾನೆ ಹೋಗಬೇಡಿ, ನೀವು ಹೋದ್ರೆ ರಾಜ್ಯ ನಿಲ್ಲುತ್ತೆ, ಜನಗಳೆಲ್ಲ ರಾಜ್ಯ ಏನಾಗಬೇಕು ಮಧ್ಯ ಅವನಿಗೆ, ಅದಕ್ಕೆ ಹೋಗಬೇಡಿ ಅಂತ ಅವನು. ಹೋಗೇ ಹೋಗ್ತೀವಿ, ಇಲ್ಲಿರೋದಿಲ್ಲ ಅಂತ ಅವರು. ಇಲ್ಲಿ ಬರಬೇಡಿ ಅಂತ ಇವರು, ಬಂದೇ ಬರ್ತೀವಿ ಹೋಗೋದಿಲ್ಲ ಅಂತ ಇಲ್ಲಿ. ನೋಡಿ, ಜನ ಇವರು ಉಳಿಸ್ಕೊಂಡ್ರು, ಧನ ಅವನು ಉಳಿಸ್ಕೊಂಡ್ರು, ಇಷ್ಟೇ ವ್ಯತ್ಯಾಸ. ಅವನಲ್ಲಿ ಧನ ಇದೆ, ಜನ ಇಲ್ಲ. ಇವರಲ್ಲಿ ಧನ ಇಲ್ಲ, ಜನ ಇದ್ದಾರೆ. ಜನದಿಂದ ಮನುಷ್ಯ ಬದುಕ್ತಾನೆ ಹೊರತು ಧನದಿಂದ ಬದುಕೋದಿಲ್ಲ. ನಮಗೆ ಅರ್ಥವಾದರೆ ಜನಗಳನ್ನು ಸಂಪಾದನೆ ಮಾಡೋದನ್ನು ಕಲೆ ಅಂತ ಕರೀತಾರೆ. ಧನ ಸಂಪಾದನೆ ಮಾಡಿದರೆ ಅಲ್ಲೇ ಬಿದ್ದಿರುತ್ತೆ, ಏನು ಮಾಡಲಿಕ್ಕೂ ಬರೋದಿಲ್ಲ. ಅಡಿಗೆ ಮಾಡಬೇಕಾ, ಒಬ್ಬನು ಪದಾರ್ಥ ತರಬೇಕಾ, ಒಬ್ಬನು ಬಡಿಸ್ಬೇಕಾ, ಅಂತ್ಯಕಾಲಕ್ಕೂ ನೆಲ ಹಿಡಿದಿರ್ತಾನೆ. ಯಾವ ದುಡ್ಡು ಏನು ಮಾಡುತ್ತೆ ಅವನಿಗೆ, ಎಲ್ಲ ಅಲ್ಲೇ ಬಿದ್ದು. ಯಾರಾದ್ರೂ ಬಂದು ಮಾಡಿದರೆ ಉಂಟು, ಇಲ್ಲದೆ ಹೋದ್ರೆ ಇಲ್ಲ. ಪಕ್ಕದಲ್ಲಿ ಔಷಧಿ ಇದ್ರೆ ತಗೊಳ್ಳೋದಕ್ಕೆ ಬರೋದಿಲ್ಲ. ಅದಕ್ಕೆ ಜನ ಬೇಕು ಅಂತ ಅರ್ಥ ಮಾಡಿಕೊಂಡ್ರೆ, ಸತ್ತ ವೈಲಕ್ಕೂ ಜನ ಬೇಕು. ಈ ಮಧ್ಯೆ ಆಟೋಮೆಟಿಕ್ನೇ ಬಾಡಿ ಶಿಫ್ಟ್ ಆಗೋದಿಲ್ಲ, ಜನ ಬೇಕೇ ಬೇಕಾದ್ರೆ. ಆ ದೃಷ್ಟಿಯಲ್ಲಿ ಬದುಕಬೇಕಾದ್ರೆ ಮನುಷ್ಯ ಜನಗಳಿಗೋಸ್ಕರ ಬದುಕಬೇಕು ಅನ್ನೋದು ಪಾಂಡವರ ಸಂದೇಶ. ಅವನಿಗೆ ಅದು ಗೊತ್ತಿಲ್ಲ. ಜನ ಬನ್ನಿ ಅಂದ್ರೆ ಬರೋದಿಲ್ಲ, ಬರೋ ಹಾಗೆ ಬದುಕಿದ್ರೆ ಅವರೇ ಬರ್ತಾರೆ ಅಂತ ಹೇಳ್ತಾರೆ. ಸಕ್ಕರೆ ಇಟ್ಟು ಬೋರ್ಡ್ ಹಾಕೋದಿಲ್ಲ, ಸಕ್ಕರೆ ಬನ್ನಿ ಅಂತ ಯಾವ ಇರುವೆನೂ ಕರೆಯೋದಿಲ್ಲ, ಅದಾಗಿ ಬರುತ್ತೆ. ಯಾಕೆ? ಸಕ್ಕರೆ ಎಳೆಯೋ ಗುಣ ಇದೆ. ಇರುವೆಗಳನ್ನ ಎಳೆಯೋ ಗುಣ ಹೇಗಿದೆಯೋ, ಸದ್ಗುಣಗಳಿಗೆ ಜನಗಳನ್ನು ಆಕರ್ಷಣೆ ಮಾಡೋ ಶಕ್ತಿ ಇದೆ, ಅವರೆಲ್ಲ ಹೊರಟಿದ್ದಾರೆ. ಆಗ ಹೇಳ್ತಾನೆ ಧರ್ಮರಾಜ, ನೀವು ಯಾರು ದಯವಿಟ್ಟು ಬರಬಾರದು, ನಾ ಹೋಗ್ತಿರೋದು ಕಾಡಿಗೆ, ತುಂಬಾ ಕಷ್ಟಪಡಬೇಕಾಗತ್ತೆ, ಅದಕ್ಕೆ ಬರಬಾರದು ಅಂತ ಹೇಳಿದ್ದೇನೆ. ರಾಮದೇವರು ಅದೇ ಮಾತನ್ನೇ ರಾಮದೇವರು ಹೇಳಿದ್ದು, ಒಂದೇ ರೀತಿ ಕಾಣುತ್ತೆ ರಾಮಾಯಣ ಮಹಾಭಾರತಗಳು. ಇವರು ಹೇಳ್ತಾರೆ, ನಾವು ಬಂದೇ ಬರ್ತೇವೆ, ಹೋಗೋದಿಲ್ಲ. ಯಾತಕ್ಕೆ ಅಂತ ಕೇಳಿದ್ರೆ ಹೇಳುತ್ತಾರೆ, ನಾವು ಬರೋದು ಸಜ್ಜನರ ಸಹವಾಸವಾಗಲಿ ಅಂತ ಬರ್ತಾ ಇದ್ದೇವೆ ಅಂತ ಹೇಳುತ್ತಾರೆ. ನಿಮ್ಮ 5 ಜನಗಳಿಂದ ಕಲಿಬೇಕಾದ ಪಾಠ ಎಷ್ಟಿದೆ? ನಿಮ್ಮ ಅಂತವ್ರ ಜೊತೆ ಬದುಕಿದ್ದೇವೆ ಅಂದ್ರೆ ನಮ್ಮ ಜೀವನ ಸಾರ್ಥಕ, ಅದಕ್ಕೆ ನಾವು ಬರ್ತಾ ಇದ್ದೇವೆ. ಧರ್ಮರಾಜ, ದಯವಿಟ್ಟು ಬೇಡ ಅಂತ ಹೇಳಬೇಡ ಅಂತ ಇವರು ಆತ ಹೇಳುತ್ತಾರೆ. ನೀವು ಬರೋದು ನನಗೆ ಬೇಸರ ಇಲ್ಲ, ನೀವೆಲ್ಲ ಬಂದ್ರೆ ನೋಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಈಗ ರಾಜ್ಯಕೋಶ ಇದ್ರೆ ನಿಮಗೆಲ್ಲ ಹೊಟ್ಟೆ ಬಟ್ಟೆಗೆ ಹಾಕ್ತಾ ಇದ್ದೆ, ಈಗ ನಿಮ್ಗೆ ಹಾಕ್ಲಿಕ್ಕೆ ಏನು ನನ್ನ ಹತ್ರ ಇಲ್ಲ. ಅದಕ್ಕೆ ದಯವಿಟ್ಟು ಬರಬೇಡಿ, ವಾಪಸ್ ಬಂದರೆ ಖಂಡಿತ ಮತ್ತೆ ಬನ್ನಿ, ಈಗಂತೂ ಬರಬೇಡಿ ಅಂತ ಹೇಳಿದರೆ. ಆಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ನಾವು ಬಂದಿದ್ದು ಬರ್ತೇವೆ, ನಮ್ಮನ್ನ ನೀವು ಬೇಡ ಅಂತ ಹೇಳಬೇಡ. ಧರ್ಮರಾಜ ಹೇಳ್ತಾನೆ, ನಾವು ಕಾಡಿಗೆ ಹೋದ ಮೇಲೂ ಕೂಡ ನಮಗೊಂದು ಕರ್ತವ್ಯ ಇದೆ. ಏನು ಕರ್ತವ್ಯ ಅಂದರೆ, ಅತಿಥಿ ಅಭ್ಯಾಗತರನ್ನು ಗೌರವಿಸಬೇಕಾದದ್ದು ಮನೆಯೊಳಗಿದ್ದರೆ ಮಾತ್ರ ಅಲ್ಲ, ಗೃಹಸ್ಥನ ಧರ್ಮ ಅದು. ಎಲ್ಲಿದ್ದರೂ ಕೂಡ ವಾನಪ್ರಸ್ಥನ ಆದಾಗಲೂ ಕೂಡ ಅತಿಥಿ ಅಭ್ಯಾಗತರು ಬಂದರೆ ಅವರನ್ನು ಆತಿಥ್ಯ ಮಾಡಲೇಬೇಕಾದ ವಿಧಿವಿಧಾನವು. ಕಾಡಿಗೆ ಹೋದ ಮಾತ್ರಕ್ಕೇನೆ ಧರ್ಮ ಬಿಡಲಿಕ್ಕೆ ಬರೋದಿಲ್ಲ, ಅಲ್ಲಿ ಏನೂ ಇರೋದಿಲ್ಲ, ಇಷ್ಟು ಜನ ನೋಡಕ್ಕೆ ನನಗಾಗೋದಿಲ್ಲ, ದಯವಿಟ್ಟು ಬರಬೇಡಿ ಅಂತ ಹೇಳ್ತಾರೆ. ಇದೊಂದು ಧರ್ಮ ಸೂಕ್ಷ್ಮ ಇದೆ. ಮನುಷ್ಯ ಎಷ್ಟೇ ಪಾಪರಾದರೂ ಕೂಡ ಇದ್ದಿದ್ರೊಳಗೆ ದಾನ ಧರ್ಮ ಮಾಡಬೇಕೇ ಹೊರತು ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಮನೆಯಲ್ಲಿ ತನಗೆ ಏನೂ ಇಲ್ಲ, ಯಾರೋ ಬಂದು ಬಿಡ್ತಾರೆ, ಆ ಏನೂ ಇಲ್ಲ ಅಂತ ಹೇಳಬಾರದು. ಅವನು ತನಗೇನೂ ಇಲ್ಲ, ಎಲ್ಲಾದರೂ ಬೇಡಿಯಾದರೂ ತಂದು ಅವ್ರಿಗೆ ಕೊಡಬೇಕೇ ಹೊರತು ನಮಗೆ ಇಲ್ಲ ಹೋಗಲಿ ನಿಮಗೆ ಯಾರು ಕೊಡ್ತಾರೆ ಅಂತ ಹೇಳಬಾರದು. ಅದು ಮಹಾಪಾಪ ಅಂತ ಹೇಳುತ್ತೆ. ನಮಗೆ ಸ್ವಲ್ಪ ಇರಿ ಇಲ್ಲ ಅಂತ ಹೇಳಿದ್ರೆ ಇರಿ ಅಂತ ಕೂಡಿಸಿ ಏನೋ ಮಾಡಿ ತಂದುಕೊಡ್ಬೇಕೇ ಹೊರತು ಇಲ್ಲ ಅಂತ ಹೇಳಬಾರದು ನಿಯಮ. ಕಾಡಿಗೆ ಹೋದಾಗಲೂ ಅಷ್ಟೇ, ಮನೆಯಲ್ಲಿದ್ದಾಗಾದರೆ ಅಡಿಗೆ ಊಟ ಮಾಡಿಸಿ ಹಾಕಬಹುದು, ಕಾಡಿಗೆ ಹೋದಾಗ ಹಣ್ಣು ಹಂಪಲಾದರೂ ಕೊಡಬೇಕು ಅವರಿಗೆ. ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ, ನನ್ನ ಕರ್ತವ್ಯ ಗೊತ್ತಿದೆ, ಅದಕ್ಕೆ ನಾನು ನಿಮ್ಮನ್ನು ಸಾಕೋದು ಸಾಧ್ಯ ಇಲ್ಲ, ಅದು ಬರಬೇಡಿ ಅಂತ ಹೇಳಿದ್ದೆ. ಅವ್ರು ಹೇಳ್ತಾರೆ, ಅವ್ರದ್ದು ಮಾತು ಹೇಳ್ತಾರೆ, ಕೇಳಿದ್ರೆ ಆಶ್ಚರ್ಯವಾಗುತ್ತೆ. ಧರ್ಮರಾಜ, ನಿಮ್ಮ ಹಿಂದೆ ನಾವು ಬರ್ತಿರೋದು ಊಟ ತಿಂಡಿಗೋಸ್ಕರ ಬರ್ತಾ ಇಲ್ಲ ಅಂತ ಹೇಳಿದ್ದೆ. ನಿಮ್ಮ ಹಿಂದೆ ನಾವು ಊಟ ತಿಂಡಿಗೋಸ್ಕರ ಬರ್ತಾ ಇಲ್ಲ, ನಿಮ್ಮಂತಹ ಜ್ಞಾನಿಗಳ ಸಹವಾಸ ಬೇಕು, ಧರ್ಮಿಷ್ಠರ ಸಹವಾಸ ಬೇಕು ಅಂತ ಬರ್ತಾ ಇದ್ದೇವೆ ಅಷ್ಟೇನೆ. ಅದಕ್ಕೊಂದು ಕೆಲಸ ಮಾಡು ಅಂತ ಹೇಳ್ತಾರೆ. ಒಂದು ಕೆಲಸ ಮಾಡು, ಊಟ ತಿಂಡಿಗೆ ಹಾಗೂ ಬರ್ತಾ ಇಲ್ಲ, ನಿಮ್ಮ ಜೊತೆಗೆ ಬರದೇ ಇರಲಿಕ್ಕೆ ನಮಗೆಲ್ಲ ಸಾಧ್ಯ ಇಲ್ಲ, ಬರ್ತೇವೆ. ನಮ್ಮ ದಯವಿಟ್ಟು ಬೇಡ ಅಂತ ಹೇಳಬೇಡ, ನಮ್ಮ ಊಟದ ವ್ಯವಸ್ಥೆ ನಾವೇ ಮಾಡ್ಕೋತೀವಿ ಅಂತ ಹೇಳಿದ್ರೆ ಅಂತ ಪಾಪ. ನಮ್ಮ ಊಟದ ವ್ಯವಸ್ಥೆ ನಾವೇ ಮಾಡ್ಕೊಂಡ್ಬಿಡ್ತೇವೆ. ಬಹುಶಃ ಇದಕ್ಕಿಂತ ಹೆಚ್ಚಿನ ಅರೆ ಋಷಿಮುನಿಗಳು ಪಾಪ ಅವರೆಲ್ಲ ಕೂಡ, ನಮ್ಮ ಊಟದ ವ್ಯವಸ್ಥೆ ನಾವೇ ಮಾಡ್ಕೋತೇವೆ, ದಯವಿಟ್ಟು ನಿಮ್ಮಲ್ಲಿ ನಾವು ಬರ್ತೇವೆ. ಇದನ್ನು ಕಲ್ತ್ಕೊಂಡು ಎಷ್ಟೋ ದಿನ ಮಠಕ್ಕೆ ಹೋಗೋದೆ ಊಟಕ್ಕೆ ಪಾಪ. ಈ ಧರ್ಮರಾಜನ ಮಾತು, ಇವ್ರ ಮಾತು ಕೇಳಿಬಿಟ್ರೆ ಗಾಬರಿ ಆಗಿಬಿಡ್ತದೆ. ಅದಕ್ಕಿಂತ ಬರೋದಿಲ್ಲ, ನಾವು ಕೊಡೋದು ನಮ್ಮ ಕೈಯಿಂದ ಹಾಕಿ ಕೊಡೋಗಿರ್ಬೇಕೇ ಹೊರತು ಹೋಗಿ ತೊಗೊಂಡು ಬರಹಾಗೆ ಆಗಬಾರದು. ನಾವು ಪುಣ್ಯ ಕಟ್ಕೊಂಡು ಬರಹಾಗೆ ಆಗಬೇಕೇ ಹೊರತು ಪಾಪ ಕಟ್ಕೊಂಡು ಬರಹಾಗೆ ಆಗಬಾರದು. ಆದ್ದರಿಂದ ನಮ್ಮ ವ್ಯವಸ್ಥೆ ನಾವೇ ಮಾಡ್ಕೋತೇವೆ, ದಯವಿಟ್ಟು ಬೇಡ ಅಂತ ಹೇಳಿಬೇಡ. ಧರ್ಮರಾಜನ ಬಾಯಿ ಕಟ್ಟೋಯ್ತಂತೆ ಪಾಪ. ಇಷ್ಟು ಮಾತಾಡಿದ ಮೇಲೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೇಳ್ತಾನೆ, ಹಾಗಿದ್ರೆ ದಯವಿಟ್ಟು ಬನ್ನಿ, ಆದರೆ ನೀವು ಮಾಡ್ಕೊಳ್ಳೋಕೆ ಮಾತ್ರ ಹೋಗಬೇಡಿ, ಹೇಗೋ ನಾನೇ ಮಾಡ್ತೇನೆ ಅಂತ ಹೇಳ್ತಾನೆ ಪಾಪ. ಹೇಗೋ ನಾನೇ ಮಾಡ್ತೇನೆ. ಇದು ಆತ ಕೊನೆಗೂ ಕೂಡ ಸಂಕಲ್ಪ ಮಾಡಿದ. ಇಷ್ಟರ ಇಷ್ಟು ಗಟ್ಟಿಯಾಗಿ ತೀರ್ಮಾನ ಮಾಡಿದ ಮೇಲೆ ನಾನು ಇವನು ಕೈ ಬಿಡೋದಕ್ಕೆ ಬರೋದಿಲ್ಲ ಅಂತ ಒಪ್ಪಿಕೊಂಡು ಆಯಿತು ಅಂತ ಹೊರಟಂತೆ. ಬೇರೆ ಜನನ ಕಳಿಸಿಬಿಡ್ತಾನೆ, ಈ ಜನ ಕಳಿಸೋಕ್ಕಾಗೋದಿಲ್ಲ. ಋಷಿಗಳು ಮುನಿಗಳೆಲ್ಲ ಕೂಡ ನಾವು ಬರ್ತೇವೆ ಅಂತ ಬಂದೇ ಬಿಟ್ರಂತೆ. ನಮಗೊಂದು ಪ್ರಶ್ನೆ, ಏನೋ ಒಂದು 10-20 ಜನ ಇದ್ರೇನೋ ಸಂಬಂಧ ಮ್ಯಾನೇಜ್ ಮಾಡಿಬಿಡೋದು ತಿಳ್ಕೊಂಡ್ಬಿಡುವುದು ನಾವು. 10-20 ಜನ ಇದ್ರು ಅಂತ ಕಾಣಿಸ್ತದೆ, ಆಯ್ತು ಬಂದ್ಕೊಂಡು ಹೋಗಿ ಅಂತ ಅಂದ್ರು ಅಂತ ಕೇಳಿದ್ರೆ ನಮ್ಮ ತಲೆ ತಿರುಗಿ ಹೋಗುತ್ತೆ. ಎಷ್ಟು ಜನ ಸನ್ಯಾಸಿಗಳು ಬಂದ್ರೆ ಅಂತ ಗೊತ್ತಾ ಅವ್ರ ಹಿಂದೆ ಎಷ್ಟು ಜನ ಸನ್ಯಾಸಿಗಳು ಅಂತ ಹೇಳ್ತಾರೆ? 90,000 ಸನ್ಯಾಸಿಗಳು, 90,000. ಯೋಚನೆ ಮಾಡಿ ನೋಡೋಣ, ಒಬ್ಬೊಬ್ಬರಿಗೆ 30 ಜನ, 300 ಜನರವರೆಗೂ ಪರಿವಾರ ಒಬ್ಬೊಬ್ಬರಿಗೆ, ಅದು ಎಷ್ಟು ಲಕ್ಷಾಂತರ ಜನ ಆಗೋಗ್ಬಿಟ್ಟು. ಜೊತೆ ಮುನಿಗಳು ಬೇರೆ, ಬರೀ ಸನ್ಯಾಸಿಗಳದ್ದು ಇಷ್ಟಿಷ್ಟು ಅಂತ, ಸನ್ಯಾಸಿಗಳು ಅವ್ರ ಪರಿವಾರ, ಮುನಿಗಳಂತೂ ಲಕ್ಷಾಂತರ ಜನಗಳು. 8 ಜನ ಆತ ನಂಬಿಕೊಂಡಿದ್ದವರು ಪಾಪ ಹಸ್ತಿನಾಪುರದಲ್ಲಿ, ಆತ ಹೊರಟ್ರೆ 8 ಜನ ಹೊರಟ್ರಂತ. ಅದಕ್ಕೆ ಹೇಳುತ್ತಾರೆ, ಒಳ್ಳೆ ವ್ಯಕ್ತಿ ಕಾಡಪಾಲಾದ ಅಂದ್ರೆ ಎಷ್ಟು ಜನ ತೊಂದರೆ ಆಗುತ್ತೆ ನೋಡಿ ಅಂತ ಹೇಳುತ್ತಾರೆ. ದುಷ್ಟ ಹೋದ್ರೆ ಏನು ತೊಂದರೆ ಇಲ್ಲ, ಒಬ್ಬ ಸಜ್ಜನ ಹೋದ ಅಂತ ಕೇಳಿದರೆ ಎಷ್ಟು 1,000 ಜನ ಲಕ್ಷಾಂತರ ಜನ ಕಷ್ಟಪಡ್ತಿದ್ದಾರೆ ಅಂತ. ಪಾಪ 8 ಜನಗಳು ಪಾಂಡವರ ಜೊತೆ ಹೋಗ್ತಾ ಇದ್ದಾರೆ, ಮೊದಲಿಂದ ನಂಬಿದ್ದವರು ಈ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೊರಟಾಗ ಆಯಿತು ಅಂತ 8 ಜನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಪ್ರಜೆಗಳನ್ನು ಮಾತ್ರ ಹೇಳುತ್ತಾನೆ, ನೀವು ನನ್ನ ಹಿಂದೆ ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಅಂದರೆ ನೀವು, ನಾನು ರಾಜ್ಯ ಭ್ರಷ್ಟರಾಗಿ ಹೋಗ್ತಿರೋದು, ರಾಜ್ಯ ಸೋತ ಆಗಿದೆ, ಈಗ ಇವರು ರಾಜ್ಯ ಆಡುತ್ತಿದ್ದಾರೆ. ರಾಜ್ಯ ಸೋಲೋದು ಅಂದರೆ ಜನಗಳ ಸಮೇತನೇ ಹೊರತು ಜನಗಳನ್ನು ಬಿಟ್ಟಲ್ಲ, ನೀವೆಲ್ಲ ಬಂದರೆ ರಾಜ್ಯನೇ ಆಗೋದಿಲ್ಲ. ಆದ್ದರಿಂದ ಇದು ನನ್ನ ದುರ್ಯೋಧನ ಇರ್ತಾನೆ ಇರಿ ಅಂತ ಹೇಳಿದ್ದಾನೆ ಅಂತ ಇರ್ಲಕ್ಕ ಹೇಳೋದಿಲ್ಲ, ನನ್ನ ಕರ್ತವ್ಯ ಅದೀಗ, ನನ್ನ ಕರ್ತವ್ಯವಾದ್ದರಿಂದ ನೀವೆಲ್ಲ ವಾಪಸ್ ಹೋಗಲೇಬೇಕು. ದುರ್ಯೋಧನ ಮುಖ ನೋಡಿಕೊಂಡು ಹೋಗಬೇಡಿ, ನಮ್ಮ ದೊಡ್ಡಪ್ಪ ಧೃತರಾಷ್ಟ್ರನ ಮುಖ ನೋಡಿಕೊಂಡು ಹೋಗಿ, ಅವನ ಮನಸ್ಸಿಗೆ ಬೇಸರವಾಗಬಾರದು ಅಂಥೇಳಿ ಅವನ್ನೆಲ್ಲ ಕಳಿಸಿಕೊಟ್ಟು ಬಿಟ್ಟಂತೆ. ಋಷಿಗಳು ಮುನಿಗಳು ಮಾತ್ರ ಹೊರಟರು, ಎಲ್ಲರೂ ಸೇರಿ ಒಂದು ವರಂ ಪ್ರವೇಶ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಆ ಸಭಾಪರ್ವ ಪೂರ್ತಿ ಮುಕ್ತಾಯವಾಗಿ ವನಪರ್ವ ಪ್ರಾರಂಭ ಆಗ. ಆಗಂತೂ ಕಾಮಾನ್ ಪುರವಾಸಿನಸ್ತೆ ಕೃಚ್ಛ್ರೇಣ ಸಂಸ್ಥಾಪ್ಯ ಕುರುಪ್ರವೀರಾಹ ನಿಶಿಪ್ರವಿಷ್ಠಾ ಗ್ರಹಣಂ ವನಂತೆ ಕಿರ್ಮೇದ ಮಾಸೇದು ಅಥೋ ನರಾಶಂ. ಹೊರಟು ವನದಲ್ಲಿ ಕಾಲಿಟ್ಟರು, ವಿಚಿತ್ರ ಪ್ರಸಂಗ ನಡೀತಾಯಿ. ಕಾಲಿಟ್ಟ ದಿವಸವೇ ಮಹಾರಾಕ್ಷಸ ಒಬ್ಬ ಗಂಟು ಬಿಡುತ್ತಾನೆ, ಕಿರ್ಮೀರ ಅಂತಕ್ಕಂಥ ಮಹಾರಾಕ್ಷಸ ಗಂಟು ಬಿಡುತ್ತಾನೆ. ಅವನ ವಧೆಯೊಂದಿಗೆ ವನವಾಸ ಪ್ರಾರಂಭ ಮಾಡ್ತಾ ಇದ್ದಾರೆ. ವನಪರ್ವ ಅಂತ ಹೇಳಿದ್ರೆ ಮಹಾಭಾರತ ಅತಿ ದೊಡ್ಡ ಪರ್ವಗಳಲ್ಲಿ ವನಪರ್ವ ಒಂದು. ತುಂಬಾ ಉಪಕಥೆಗಳು, ಕ್ಷೇತ್ರ ಮಹತ್ವ ಏನೇನೋ ಬರುತ್ತೆ ಅದರೊಳಗೆ, ಸತಿ ಸಾವಿತ್ರಿ ಕಥೆ, ಧರ್ಮವ್ಯಾಧನ ಕಥೆ, ಅಜಗರ ಉಪಾಖ್ಯಾನ, ಯಶಪ್ರಶ್ನೆ, ಜೊತೆಗೆ ಪಾಂಡವರ ವನವಾಸದ ಅನೇಕ ವಿಧಿವಿಧಾನಗಳು, ಅವರು ಅರ್ಜುನನ ಒಂದು ಕಿರಾತಾರ್ಜುನಿಯ ಪ್ರಸಂಗ, ಉರ್ವಶಿಯ ಪ್ರಸಂಗ, ಅತಿ ಮುಖ್ಯವಾಗಿ ಧರ್ಮ ವನಪರ್ವದಲ್ಲಿ ಬರತಕ್ಕಂಥ ದೊಡ್ಡ ಘಟ್ಟ ಅಂದರೆ ದ್ರೌಪದಿ ಭೀಮಸೇನ ಇಬ್ಬರು ಕೂಡ ಧರ್ಮರಾಜನ ಮಾಡ್ತಕ್ಕಂಥ ಧರ್ಮೋಪದೇಶ. ಅದಂತೂ ಇಡೀ ಮಹಾಭಾರತ ಮತ್ತೊಂದು ಗೀತೆ ಇದ್ದಾಗ ಮಹಾಭಾರತ ವನಪರ್ವದೊಳಗೆ ಬರತಕ್ಕಂಥದ್ದು ಅತ್ಯಪೂರ್ವವಾದ ಭಾಗ ಅದು. ಅದೆಲ್ಲದಿರೋದ್ರೇ ವನಪರ್ವಕ್ಕೆ ಭಾರಿ ಮಹತ್ವ ಉಂಟು. ಆ ವನಪರ್ವ ಈ ಒಂದು ವಾರ ದಿವಸದಲ್ಲಿ ವನಪರ್ವ ಖಂಡಿತ ಮುಗಿಯೋದಿಲ್ಲ, ಆದರೆ ಅನೇಕ ಭಾಗಗಳು ಮುಕ್ತಾಯವಾದ. ಬಹಳ ಮುಖ್ಯವಾಗಿ ಹೇಳಿದನಲ್ಲ, ಭೀಮ ದ್ರೌಪದಿಯರು ನೀಡಿದ ದೊಡ್ಡ ಸಂದೇಶ ಇದೆಯಲ್ಲ, ಜಗತ್ತಿಗೆ ಬೇಕಾದ ಸಂದೇಶ. ಏನು ಸಂದೇಶ ಕೊಡ್ತಾರೆ ಎಂಬುದನ್ನ ನಾಳೆ ನೋಡ್ತೇವೆ ನಾವು ಅದನ್ನು. ಆ ದೃಷ್ಟಿಯಿಂದ ನಾಳೆ, ಇವತ್ತು ಸ್ವಲ್ಪ ತಡ ಆಯಿತು ಶುರುವಾಗೋದು, ನಾಳೆ ದಿವಸ ಸರಿಯಾಗಿ 7 ಗಂಟೆಯಿಂದ ಪ್ರವಚನ ಪ್ರಾರಂಭವಾಗಿ ಈ ಒಂದು ಮುಂದಿನ 6 ದಿವಸಗಳಲ್ಲಿ ವನಪರ್ವದ ಅನೇಕ ಘಟ್ಟಗಳು. ಪಾಡು ವನವಾಸಕ್ಕೆ ಯಾಕೆ ಹೋದ್ರೂ ಪ್ರಶ್ನೆಗೆ ಉತ್ತರ ಸಿಗುತ್ತೆ ನಮಗೆ. ಮತ್ತು ಕೃಷ್ಣನಿಗೆ ಗೊತ್ತಾಗಿ ಏನು ಮಾಡ್ತಾನೆ ಕೃಷ್ಣ ಅಂಬುದು ಭಾರಿ ಇಂಟ್ರೆಸ್ಟಿಂಗ್. ಅದು ಕೃಷ್ಣನ ಪತ್ನಿ ಬಂದೇ ಇಲ್ಲ, ಪ್ರಸ್ತಾಪನೆ ಬಂದೇ ಇಲ್ಲ ಕೃಷ್ಣ ಈ ವನಪರ್ವದ ಇವರಿಗೂ ಕೂಡ. ದ್ಯೂತದ ಕಾಲ ಕೃಷ್ಣನ ಪ್ರಸ್ತಾಪ ಬರಲೇ ಇಲ್ಲ. ಕೃಷ್ಣ ಏನು ಮಾಡ್ತಿದ್ದ, ಇದ್ರೆ ಏನೇನಾಗ್ತಿತ್ತು, ಎಲ್ಲ ಯಾರ ಬಾಯಲ್ಲಿ ಕೇಳಬೇಕದನ್ನ? ಕೃಷ್ಣನ ಬಾಯಿಂದನೇ ಕೇಳಿದ್ರು. ಅದೆಲ್ಲ ಕೃಷ್ಣನೇ ಹೇಳುತ್ತಾನೆ ಏನಾಗುತ್ತೆ ಅಂತ ಹೇಳಿ. ಅದೆಲ್ಲ ಕಥೆಗಳನ್ನು ನಾಳೆಯಿಂದ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾನಯ.